ஹரி ஓம் ஸ்ரீ குருப்போ நம. அப்ரமம் மங்கரைதம் அதிடம் விமலம் சதா ஆனந்ததீர்மலம் வதே தாபத்ரயாபகம் நித்யா சித்தாந்த துத்வாந்த வித்வம்ஷ்ண விசக்ஷணா ஜெய்தீர்த்தாக்கியதனிர்பாசதாம் நோ ஹிருதம்பரே அர்த்திகல்பித கல்போயம் பிரத்யுத்திகித கேசரி வியாசதித்த குரு பூயாத் அஸ்மதிஷ்டாத் சித்தயே தவோ வித்யாவிரக்தியாதி சத்குணோகாகரானம் வாதிராஜ குருன்மந்தே கிரிபதாஷயான் பூஜ்ய ராகவேந்திராய சித்தர்மதாய சாபிரதாம் கல்பவருஷாய நவாம் காமதேனவே துர்வாதி துவாந்திரவீய வைஷ்ணவேந்தீவரேந்தவே ஸ்ரீ ராகவேந்திர குருவே நமுத்தினதையாளவே ஆபாதமௌலி பர்யந்தம் குருநாமாக்கியம் ஸ்மரே தின விக்னாஹ பிரணஷ்யந்தி சித்தியஞ்ச மனோரதாஹ. ஹரிஹி ஓம் ஸ்ரீ குருப்யோ நமஹ. நாவு ஹரிகதாமிரசாரதல்லி 11ನೇ ಸಂಧಿ ಸ್ಥಾವರ ಜಂಗಮ ಸಂಧಿ ಅದನ್ನು ನೋಡ್ತಾ ಇದ್ದೀವಿ. ಅಂದರೆ ಅದರಲ್ಲಿ 24ನೇ ಪದ್ಯ 24th ವರ್ಸ್ ಅದನ್ನು ನೋಡ್ತಾ ಇದ್ದೀವಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಸ್ಥಲ ಜಲಾದ್ರಿಗಳಲ್ಲಿ ಜನಿಸುವ ಫಲಸು ಪುಷ್ಪ ಚ ಗಂಧ ರಸ ಶ್ರೀ ತುಳಸಿ ಮೊದಲಾದಖಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದರ್ಪಿಸುತ್ತ ಬಾಂಬೊಳೆಯ ಜನಕಗೆ ನಿತ್ಯ ನಿತ್ಯದಿ ತಿಳಿಯುವುದಿದು ವ್ಯತಿರೇಕ ಪೂಜೆಗಳೆಂದು ಕೋವಿದರು. ಇಲ್ಲಿ ಪರಮಾತ್ಮನ ಪೂಜಾ ವಿಧಾನಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಸೊ ಈ ಪದ್ಯದಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಎರಡರಲ್ಲಿ ಕೂಡ ಇದರಲ್ಲಿ ವ್ಯತಿರೇಕ ಪೂಜಾ ಅನ್ವಯ ಪೂಜಾ ಅಂತೇಳಿ ಈ ವ್ಯತಿರೇಕ ಅನ್ವಯ ಶಬ್ದಗಳಿಗೆ ಮೋರ್ ದನ್ ಒನ್ ಮೀನಿಂಗ್. ತರ್ಕದಲ್ಲಿ ಕೂಡ ಈ ವ್ಯತಿರೇಕ ಅನ್ವಯ ಅನ್ನುವ ಶಬ್ದಗಳು ಬಂತೆ. ವ್ಯತಿರೇಕ ನ್ಯಾಯ ಅನ್ವಯ ನ್ಯಾಯ ಅಂತೇಳಿ ಇಲ್ಲಿ ಅಂದ್ರೆ ಪ್ರತಿಯೊಂದು ಪರಮಾತ್ಮನ ಸರ್ವಶಬ್ದ ವಾಚ್ಯತ್ವದ ಒಂದು ಉದಾಹರಣೆಗಳು. ಅಂದ್ರೆ ಈ ಶಬ್ದಗಳಿಗೆ ಅನೇಕ ಅರ್ಥಗಳು. ನಾವು ಲಾಜಿಕ್ ನಲ್ಲಿ ಪ್ರಯೋಗ ಮಾಡಿದಾಗ ವ್ಯತಿರೇಕ ಅನ್ವಯ, ಸಪೋಸ್ ಎ ಇಂಪ್ಲೈಸ್ ಬಿ ಅನ್ನುವ ಸ್ಟೇಟ್ಮೆಂಟ್ ಇದ್ರೆ ಆ ತರಹ ಸ್ಟೇಟ್ಮೆಂಟ್. ಅಂದ್ರೆ ಈಗ ಪರ್ವತೋ ವಹ್ನಿಮಾನ್ ಧುಮತ್ವಾತ್, ಸೊ ಪರ್ವತ ವಹ್ನಿಮಾನ್ ಧೂಮ ಇರುವ ಕಾರಣದಿಂದ ಪರ್ವತದ ಮೇಲೆ ಬೆಂಕಿ ಇದೆ ಅಂತ ಹೇಳ್ತೀವಿ. ಅಂದ್ರೆ ಹೊಗೆ ಇದ್ದರೆ ಬೆಂಕಿ ಇದ್ದಂತೆ ಅಂತ ಹೇಳ್ತೀವಿ. ಹೊಗೆ ಇದೆ ಅನ್ನೋದು ಎ ಸ್ಟೇಟ್ಮೆಂಟ್, ಬೆಂಕಿ ಇದೆ ಅನ್ನೋದು ಬಿ. ಸೊ ಎ ಇಂಪ್ಲೈಸ್ ಬಿ, ಅದಕ್ಕೇನಂತಾರೆ ಅನ್ವಯ ಅಂತಾರೆ. ವ್ಯತಿರೇಕ ಅಂದ್ರೆ ಬೆಂಕಿ ಇಲ್ಲದರೆ ಹೊಗೆ ಇರುವುದಿಲ್ಲ. ಸೊ ಬೆಂಕಿ ಹೊಗೆ ಇದ್ದರೆ ಬೆಂಕಿ ಇದೆ, ಬೆಂಕಿ ಇಲ್ಲದಿದ್ದರೆ ಹೊಗೆ ಇರುವುದಿಲ್ಲ. ಸೊ ಅದಕ್ಕೆ ವ್ಯತಿರೇಕ ಅಂತ ಹೇಳ್ತಾರೆ. ಸೊ ಅದು ಲಾಜಿಕ್ ನಲ್ಲಿ ಬರುವಂತಹದ್ದು. ಸೊ ಆದರೆ ಪರಮಾತ್ಮನ ರೂಪಗಳ ವರ್ಣನ ಹೇಳುವಾಗ ಪೂಜಾ ಇಲ್ಲಿ ವ್ಯತಿರೇಕ ಪೂಜಾ ಅನ್ವಯ ಪೂಜಾ, ಇಲ್ಲಿ ಲಾಜಿಕ್ ಏನಿದೆ? ಈ ವಿಧವಾಗಿ ಎ ಇಂಪ್ಲೇಸ್ ಬಿ, ನಾಟ್ ಬಿ ಇಂಪ್ಲೇಸ್ ನಾಟ್ ಎ ಅನ್ನುವ ಆ ವಾಕ್ಯಗಳಿಗೆ ಇಲ್ಲಿ ಬರುವಂತಹ ವ್ಯತಿರೇಕ ಅನ್ವಯ ಪೂಜೆಗಳಿಗೆ ಏನು ಸಂಬಂಧ ಅಂದ್ರೆ ಇಲ್ಲಿ ಬೇರೆ ಅರ್ಥ. ಇಲ್ಲಿ ವ್ಯತಿರೇಕ ಅನ್ವಯಗಳನ್ನು ಅದು ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಈ ಪರಮಾತ್ಮನ ವ್ಯತಿರೇಕ ಪೂಜೆ ಎಂಥದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಅನೇಕ ಭಿನ್ನ ವಿಭಿನ್ನವಾದ ವಸ್ತುಗಳಲ್ಲಿ ಬೇರೆ 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 ವಸ್ತುಗಳಲ್ಲಿ ಪರಮಾತ್ಮನ ರೂಪಗಳನ್ನು ನೋಡಿ ಅಷ್ಟು ಅನೇಕ ವಸ್ತುಗಳಲ್ಲಿ ಅನಂತ ವಸ್ತುಗಳಲ್ಲಿ ಪರಮಾತ್ಮನ ರೂಪಗಳನ್ನು ನೋಡುವುದು, ವಿಭಿನ್ನ ವಸ್ತುಗಳಲ್ಲಿ ಪರಮಾತ್ಮನ ರೂಪಗಳನ್ನು ನೋಡುವುದು ಇದು ವ್ಯತಿರೇಕ. ಅಂದ್ರೆ ಇದು ವ್ಯತಿರೇಕ ಅನ್ನೋ ಶಬ್ದಕ್ಕೆ ಆಪೋಸಿಟ್ ಅಂದ ಒಂದು ಅರ್ಥ. ವ್ಯತಿರೇಕ ಅಂದ್ರೆ ವಿಶೇಷವಾಗಿ ಅತಿರೇಕ ಅತಿಶಯವಾಗಿ ವಿಭಿನ್ನವಾದ ಪರಮಾತ್ಮನ ರೂಪಗಳನ್ನು ಅತಿರೇಕವಾಗಿ, ಅಂದ್ರೆ ಅತಿರೇಕ ಅತಿಶಯವಾಗಿ ಎಲ್ಲ ಕಡೆ ಪರಮಾತ್ಮನ ಅನಂತಾನಂತ ರೂಪಗಳು ವಿಶೇಷವಾಗಿರುತ್ತೆ. ವಿಭಿನ್ನವಾದ ವಸ್ತುಗಳಲ್ಲಿ ಪರಮಾತ್ಮ ರೂಪಗಳನ್ನು ನೋಡುವುದು ವ್ಯತಿರೇಕ ಪೂಜೆ. ಸೊ ವ್ಯತಿರೇಕ ಪೂಜೆ ಎಂಥದ್ದು ಅನ್ನೋದು ಹೇಳ್ತಾ ಇದ್ದಾರೆ. ಸ್ಥಲ ಜಲ ಅದ್ರಿಗಳಲ್ಲಿ ಜನಿಸುವ ಫಲ ಪುಷ್ಪ ಜ ಗಂಧರಸ. ಸ್ಥಲ ಜಲ, ಸ್ಥಲ ಅಂದ್ರೆ ಭೂಮಿ, ಜಲ ಅಂದ್ರೆ ನೀರು, ಅದ್ರಿ ಅಂದ್ರೆ ಪರ್ವತಗಳು. ಸೊ ಈ ಭೂಮಿಯಲ್ಲಿ ನೀರಿನಲ್ಲಿ ಅಂದ್ರೆ ಸಮುದ್ರ ಇಲ್ಲ ನದಿಗಳು ಯಾವುದೇ ಆದ್ರೆ ನೀರಿನಲ್ಲಿಯೂ ಪರ್ವತ ಅದ್ರಿಗಳಲ್ಲಿ ಅಂದ್ರೆ ಪರ್ವತಗಳಲ್ಲಿ ಇವುಗಳಲ್ಲಿ ಜನಿಸುವ ಉತ್ಪನ್ನವಾಗುವುದು ಏನು? ಸ್ಥಳದಲ್ಲಿ ಉತ್ಪನ್ನವಾಗುವುದು ಏನು? ಭೂಮಿಯಲ್ಲಿ ಏನು ಹುಟ್ಟತ್ತೆ? ಫಲಗಳು. ಫಲಗಳು ಭೂಮಿಯಲ್ಲಿ ಹುಟ್ಟತ್ತೆ. ಸೊ ಸ್ಥಳ ಜಲ ಅದ್ರಿಗಳಲ್ಲಿ ಜನಿಸುವಂತಹ ಫಲಗಳು ಸುಪುಷ್ಪಗಳು. ಸೊ ಸುಪುಷ್ಪಗಳು ಒಳ್ಳೆ ಪುಷ್ಪಗಳು ಇವು ಭೂಮಿಯಲ್ಲಿ ಹುಟ್ಟತ್ತೆ. ನೀರಿನಲ್ಲಿ ಕೂಡ ಕೆಲವು ಪುಷ್ಪ ಅಂದ್ರೆ ತಾವರ ಹೂವಿದೆ ಅದು ನೀರಿನಲ್ಲಿಯೂ ಬರುತ್ತೆ. ಸೊ ಸುಪುಷ್ಪಗಳು ನೀರಿನಲ್ಲಿ ಬರುವಂತಹದ್ದು. ಅದ್ರಿ ಅಂದ್ರೆ ಪರ್ವತಗಳಲ್ಲಿ ಹುಟ್ಟುವಂತಹದ್ದು. ಪರ್ವತಗಳಲ್ಲಿ ಹುಟ್ಟುವಂತಹದ್ದು ಏನು? ಗಂಧರಸ. ಗಂಧರಸ ಅಂದ್ರೆ ಏನು? ಸುಗಂಧ ರಸೋಪೇತವಾದಂತಹ ಪುಷ್ಪಗಳು, ಅದರಲ್ಲಿ ಹುಟ್ಟುವಂತಹದ್ದು ಪುಷ್ಪಜ. ಅಂದ್ರೆ ಪರ್ವತಗಳಲ್ಲಿ ಅನೇಕ ವಿಧವಾದ ವೃಕ್ಷಗಳಿರುತ್ತೆ. ಆ ವೃಕ್ಷಗಳಲ್ಲಿಯೂ ಕೂಡ ಮತ್ತು ಹನಿ ಇರುತ್ತೆ, ಹನಿ ಅಂದ್ರೆ ಅದರಿಂದ ಹನಿ ಕುಂಬಿದ್ದು ಹನಿ ಕುಂಬಿಂದ ಹನಿ ಬರುತ್ತೆ, ಅಂದ್ರೆ ಜೇನುತುಪ್ಪ ಬರುತ್ತೆ. ಸೊ ಈ ವಿಧವಾಗಿ ಅಂದ್ರೆ ಇದು ಬೇರೆ 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 ಪದಾರ್ಥಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಪರ್ವತಗಳಲ್ಲಿಯೂ ಭೂಮಿಯಲ್ಲಿಯೂ ನೀರಿನಲ್ಲಿಯೂ ಇರುವಂತಹ ಅನೇಕ ವಿಧವಾದ ವೃಕ್ಷಗಳು, ಆ ವೃಕ್ಷಗಳಲ್ಲಿ ಇರುವಂತಹ ಹೂವುಗಳು, ಆ ಹೂವುಗಳಲ್ಲಿರುವಂತಹ ಸೌರಭ್ಯಯುತವಾದಂತಹ ಮಕರಂದಗಳಿಂದ ಮಾಡಲ್ಪಟ್ಟಿರುವಂತಹ ಜೇನುತುಪ್ಪ ಮುಂತಾದ ವಸ್ತುಗಳು, ಇವೆಲ್ಲದರಲ್ಲಿ ಕೂಡ ಪರಮಾತ್ಮ ಅಂದ್ರೆ ಪರಮಾತ್ಮ ಈ ವಿಧವಾಗಿ ಪ್ರಪಂಚದಲ್ಲಿ ಅನೇಕ ವಸ್ತು ವಿಶೇಷಗಳಲ್ಲಿ ಆಯಾ ಕಾರ್ಯಗಳನ್ನು ಮಾಡ್ತಾ ತಾನು ಅದರಲ್ಲಿ ಅಂತರ್ಭೂತನಾಗಿ ಅಂತರ್ಗತನಾಗಿ ಪರಮಾತ್ಮನ ರೂಪಗಳಲ್ಲೆಲ್ಲವೂ ವ್ಯಾಪ್ತವಾಗಿರುತ್ತೆ ಅನ್ನುವ ಒಂದು ಅನುಸಂಧಾನ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಸ್ಥಲ ಜಲ ಅದ್ರಿಗಳಲ್ಲಿ ಜನಿಸುವಂತಹ ಹುಟ್ಟುವಂತಹ ಫಲ ಹಣ್ಣುಗಳು ಸುಪುಷ್ಪ ಒಳ್ಳೆ ಪುಷ್ಪಗಳು ಅದರಲ್ಲಿ ಹುಟ್ಟುವಂತಹ ಗಂಧರಸಲು ಗಂಧರಸೋ ಸುರಸೋಪೇತವಾದಂತಹ ಗಂಧಗಳು ಅದು ಅಷ್ಟೇ ಅಲ್ಲದೆ ಶ್ರೀ ತುಳಸಿ ಶ್ರೀ ಶೋಭನಕರವಾದಂತಹ ಮಂಗಳಕರವಾದಂತಹ ತುಳಸಿಯನ್ನು ಕೂಡ ಅಲ್ಲಿ ಕೂಡ ಪರಮಾತ್ಮನ ಮೊದಲಾದ ಅಖಿಲ ಪೂಜಾ ಸಾಧನ ಪದ ಇವೆಲ್ಲ ಕೂಡ ಪರಮಾತ್ಮನ ಪೂಜಾ ಸಾಧನ ಪದಾರ್ಥಗಳು. ಅಂದರೆ ಇಷ್ಟು ಪದಾರ್ಥಗಳ ಒಳಗೆ ಪರಮಾತ್ಮನ ರೂಪಗಳಿದೆ, ಅಲ್ಲಿರುವ ಪರಮಾತ್ಮನ ರೂಪಗಳನ್ನು ಅಲ್ಲಿನ ಪದಾರ್ಥ ದಟ್ ಮೀನ್ಸ್ ಇದು ಹೇಗಂದ್ರೆ ಉದಾಹರಣೆಗೆ ಜೇನುತುಪ್ಪ ಇದೆ, ಜೇನುತುಪ್ಪ ಒಳಗೂ ಪರಮಾತ್ಮನ ರೂಪ ಇದೆ, ಆ ಜೇನುತುಪ್ಪನನ್ನೇ ಪರಮಾತ್ಮನಿಗೆ ನೈವೇದ್ಯ ಮಾಡುವುದು, ಅಂದ್ರೆ ಜೇನುತುಪ್ಪದ ಒಳಗಿರುವ ಪರಮಾತ್ಮನ ರೂಪಕ್ಕೆ ಜೇನುತುಪ್ಪದಿಂದ ನೈವೇದ್ಯ ಮಾಡುವುದು, ಹೂವಿನ ಒಳಗಿರುವ ಪರಮಾತ್ಮನ ರೂಪಕ್ಕೆ ಆ ಹೂವುಗಳನ್ನೇ ಸಮರ್ಪಣೆ ಮಾಡುವುದು. ಅಂದ್ರೆ ಪ್ರಪಂಚದಲ್ಲಿ ಇರುವ ಆಯಾ ವಸ್ತುಗಳಲ್ಲಿ ಇರುವ ಪರಮಾತ್ಮನ ರೂಪಗಳನ್ನು ಆಯಾ ವಸ್ತುಗಳನ್ನೇ ಪರಮಾತ್ಮನಿಗೆ ಆ ರೂಪಗಳಿಗೆ ಆ ಪರಮಾತ್ಮನನ್ನೇ ಸಮರ್ಪಣೆ ಮಾಡೋದು. ಅಂದ್ರೆ ಏನು, ಎಲ್ಲಿರುವ ಉದಾಹರಣೆಗೆ ಒಂದು ಹೂವಿದ್ರೆ ಆ ಹೂವಿನ ಒಳಗೆ ಪರಮಾತ್ಮನ ರೂಪ ಇದೆ, ಆ ಹೂವಿನನ್ನು ಆ ಪರಮಾತ್ಮನ ರೂಪನಿಗೆ ಸಮರ್ಪಣೆ ಮಾಡುವುದು. ಈ ವಿಧವಾಗಿ ಪೂಜಾ ಸಾಧನ ಪದಾರ್ಥಗಳನ್ನು ಆ ಪೂಜಾ ಸಾಧನಗಳಲ್ಲಿರುವ ಪರಮಾತ್ಮನ ರೂಪಗಳಿಗೆ ನಾವು ಸಮರ್ಪಣೆ ಮಾಡಬೇಕು, ಈ ವಿಧವಾಗಿಯೂ ಸಮರ್ಪಣೆ ಮಾಡಬೇಕು ಅಂತೇಳಿ. ಸೊ ಈ ವಿಧವಾಗಿ ಶ್ರೀ ತುಳಸಿ ಮೊದಲಾದ ಅಖಿಲ ಪೂಜಾ ಸಾಧನ ಪದಾರ್ಥಗಳನ್ನು ಹಲವು ಬಗೆಯಿಂದ ಅಂದ್ರೆ ಅನೇಕ ವಿಧ ನಾನಾ ವಿಧವಾದ ರೀತಿಗಳಿಂದ ಅರ್ಪಿಸುತ್ತಾ ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಾ ಪರಮಾತ್ಮನ ಯಾವ ರೂಪಕ್ಕೆ ಸಮರ್ಪಣೆ ಮಾಡುವುದು, ಬಾಂಬೊಳೆಯ ಜನಕ, ಬಾಂಬೊಳೆಯ ಅಂದ್ರೆ ಗಂಗಾದೇವಿ ಭಾಗೀರಥಿ, ಬಾಂಬೊಳೆಯ ಭಾಗೀರಥಿ ಜನಕ ಗಂಗಾಜನಕನಾದ ಪರಮಾತ್ಮ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದು. ಅಂದ್ರೆ ಇಲ್ಲಿ ವಾಮನರೂಪಿ ಪರಮಾತ್ಮ ಇಲ್ಲ ತ್ರಿವಿಕ್ರಮ ಸಾಂಕೇತನಾದ ದೇಹಾಕಾರನಾಗಿರುವಂತಹ ನಾವು ಹೇಳಿದ ದೇಹಾಕಾರದಲ್ಲಿ ವಾಮನಿರ್ತಾನೆ ಅಂತೇಳಿ. ಸೊ ವಾಮನ ರೂಪಿ ಪರಮಾತ್ಮ ಇಲ್ಲ ತ್ರಿವಿಕ್ರಮ ರೂಪಿಯಾದ ವಾಮನ ರೂಪಿಯಾದ ಪರಮಾತ್ಮನನ್ನು ನಾವು ಯಾಕಂದ್ರೆ ಗಂಗಾಜನಕ ಅಂತೇಳಿ, ಗಂಗಾಜನಕನಾದ ಆ ಪರಮಾತ್ಮನಿಗೆ ನಿತ್ಯ ನಿತ್ಯದಿ ಪ್ರತಿನಿತ್ಯದಲ್ಲಿಯೂ ಪ್ರತಿದಿನದಲ್ಲೂ ಕೂಡ ಯಾವಾಗಲೂ ಕೂಡ ನಾವು ಪೂಜೆ ಮಾಡಬೇಕು, ಸಮರ್ಪಣೆ ಮಾಡ್ತಾ ಇರಬೇಕು. ಹೇಗೆ ಅಂದ್ರೆ ತಿಳಿಯುವುದಿದು ವ್ಯತಿರೇಕ ಪೂಜೆಗಳೆಂದು ಕೋವಿದರು ಜ್ಞಾನಿಗಳು, ಕೋವಿದರು ಅಂದ್ರೆ ಜ್ಞಾನಿಗಳು ತಿಳಿದವರು, ವಿತ್ ತಿಳಿದವರು, ಕಹ ಪರಮಾತ್ಮನನ್ನು ಆನಂದ ಪ್ರದನಾದ ಪರಮಾತ್ಮನನ್ನು ತಿಳಿದವರು ಕೋವಿದರು ಜ್ಞಾನಿಗಳು, ಪರಮಾತ್ಮನನ್ನು ತಿಳಿದಂತಹ ಜ್ಞಾನಿಗಳು ಕೋವಿದರು ತಿಳಿಯುವುದು ಇದು ಯಾವ ಇದನ್ನು ತಿಳಿಬೇಕು ಹೇಗೆ ವ್ಯತಿರೇಕ ಪೂಜೆಗಳೆಂದು ತಿಳಿಯುವುದು, ಇವು ಪರಮಾತ್ಮನಿಗೆ ಸಮರ್ಪಿಸುವಂತಹ ವ್ಯತಿರೇಕ ಪೂಜೆಗಳಂದು ಆ ವಿಧವಾಗಿ ತಿಳಿಕೊಂಡು ಕೋವಿದರು ಪರಮಾತ್ಮನಿಗೆ ಬಗೆ ಬಗೆವಾಗಿ ಸಮರ್ಪಣೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಇದಕ್ಕೆ ವ್ಯತಿರೇಕ ಪೂಜೆಗಳಂತ ಕರೆಯುವುದಕ್ಕೆ ಆ ಕಾರಣ ಏನಂದ್ರೆ ವಿಭಿನ್ನವಾದ ಪರಮಾತ್ಮನ ರೂಪಗಳನ್ನು ವಿಭಿನ್ನವಾದ ಆ ಪೂಜಾ ಸದಾ ಸಾಧನ ಪದಾರ್ಥಗಳಲ್ಲಿರುವ ಪರಮಾತ್ಮನ ರೂಪಗಳನ್ನು ಅದೇ ಪೂಜಾ ಸಾಧನ ಪದಾರ್ಥಗಳನ್ನು ನಾವು ಅವನಿಗೆ ಸಮರ್ಪಣೆ ಮಾಡ್ತಾ ಪೂಜೆ ಮಾಡಬೇಕು ಅನ್ನುವ ಒಂದು ಇದು ಒಂದು ವಿಧವಾದ ವಿಶೇಷ ಪೂಜಾ ವಿಧಾನ. ನಾವು ಪೂಜಾ ಗೃಹದಲ್ಲಿ ಪರಮಾತ್ಮನಿಗೆ ಪೂಜೆ ಮಾಡುವುದು ಒಂದು ರೀತಿ, ಅಷ್ಟೇ ಅಲ್ಲದೆ ಪ್ರಕೃತಿಯಲ್ಲಿ ಇರುವ ಅನೇಕ ವಸ್ತುಗಳಲ್ಲಿಯೂ ಕೂಡ ಅಲ್ಲಿ ಪರಮಾತ್ಮನ ರೂಪಗಳನ್ನು ನೋಡ್ತಾ ನಾವು ಅನುಸಂಧಾನದಿಂದ ಆ ವಿಧವಾದ ಸರ್ವಾಂತರ್ಗತನಾದ ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕು, ಆ ವಿಧವಾಗಿ ಪೂಜೆ ಮಾಡಬೇಕು. ಅಂದ್ರೆ ದಿಸ್ ಇಸ್ ಎ ಮಚ್ ಹೈಯರ್ ಫಾರ್ಮ್ ಆಫ್ ವರ್ಷಿಪ್. ಸೊ ಇದನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಸ್ಥಲ ಜಲಾದ್ರಿಗಳಲ್ಲಿ ಜನಿಸುವ ಫಲ ಸುಪುಷ್ಪ ಜ ಗಂಧರಸ ಶ್ರೀ ತುಳಸಿ ಮೊದಲಾದ ಅಖಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದರ್ಪಿಸುತ್ತ ಬಾಂಬೊಳೆಯ ಜನಕಗೆ ನಿತ್ಯ ನಿತ್ಯದಿ ತಿಳಿಯುವುದಿದು ವ್ಯತಿರೇಕ ಪೂಜೆಗಳೆಂದು ಕೋವಿದರು ಅಂತೇಳಿ ಹೇಳ್ತಾ ಇದ್ದಾರೆ. ಇಪ್ಪತ್ನಾಲ್ಕನೇ ಪದ್ಯ ಅದಾದ ಮೇಲೆ ಈ ವ್ಯತಿರೇಕ ಪೂಜೆ ಆದ ಮೇಲೆ ಅನ್ವಯ ಪೂಜೆ ಹೇಗಿರಬೇಕು ಅನ್ನುವುದನ್ನು 25ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕರನೆ ಸರ್ವತ್ರದಲ್ಲಿ ಅವಲೋಕಿಸುತ ಗುಣರೂಪಕ್ರಿಯ ವ್ಯತಿರೇಕ ತಿಳಿಯದಲನ್ವಯಿಸು ಬಿಂಬದಲ್ಲಿ ಮರೆಯದಲೆ ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತು ಅನವರತ ಪೊರೆವ. ಪರಮಾತ್ಮನಿಗೆ ಮಾಡುವ ಅನ್ವಯ ಪೂಜೆ, ಅನ್ವಯ ಪೂಜೆಯನ್ನು ವ್ಯತಿರೇಕ ಆಗದೇ ಇರುವಂತಹದ್ದು ಅನ್ವಯ ಪೂಜೆ. ಇಲ್ಲಿ ವ್ಯತಿರೇಕವಾಗಬಾರದು, ವ್ಯತಿರೇಕವಾಗದೆ ಅನ್ವಯ ಪೂಜೆ ಮಾಡಬೇಕು. ಹೀಗೆ ಏನು ವ್ಯತಿರೇಕವಾಗದೆ ಅನ್ವಯ ಪೂಜೆ ಮಾಡುವುದಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಶ್ರೀಕರನೇ, ಇಲ್ಲಿ ಪರಮಾತ್ಮನಿಗೆ ಶ್ರೀಕರ ಅನ್ನುವ ಹೆಸರನ್ನು ಪ್ರಯೋಗ ಮಾಡಿದ್ದಾರೆ. ಶ್ರೀಕರ ಶ್ರೀಯಂ ಕರೋತಿ ಇತಿ ಶ್ರೀಕರ. ಪರಮಾತ್ಮ ಏನು ಶ್ರೀಕರ ಅಂದ್ರೆ ಏನು? ಶ್ರೀ ಅಂದ್ರೆ ಮಂಗಳವನ್ನು ಉಂಟು ಮಾಡುವವನು. ಮಂಗಳ ಅಂದ್ರೆ ಏನು? ಮಂಗಳಕರನಾದ ಪರಮಾತ್ಮ. ಮಂಗಳಕರ ಶ್ರೀಕರ ಏನು ಮಂಗಳ? ಮೋಕ್ಷ ಅಂದ್ರೆ ಶ್ರೀಕರ ಅನ್ನೋದು ಮೋಕ್ಷಪ್ರದನಾದ ಪರಮಾತ್ಮನ ರೂಪ. ಸೊ ಶ್ರೀಕರ ಅಂದ್ರೆ ಮೋಕ್ಷವನ್ನು ಕೊಡುವಂತಹ, ಮಂಗಳವನ್ನು ಕೊಡುವಂತಹ, ಮೋಕ್ಷ ನಾಮಕವಾದ ಮೋಕ್ಷ ರೂಪವಾದ ಮಂಗಳವನ್ನು ಕೊಡುವಂತಹ ಪರಮಾತ್ಮನ ರೂಪ. ಈ ವಿಧವಾಗಿ ಶ್ರೀಕರನಾದ ಪರಮಾತ್ಮನನ್ನು, ಮೋಕ್ಷಪ್ರದನಾದ ಪರಮಾತ್ಮನನ್ನು ಸರ್ವತ್ರದಲ್ಲಿ ಅವಲೋಕಿಸುತ್ತಾ ಎಲ್ಲ ಕಡೆನೂ ನಾವು ನೋಡ್ತಾ ಇರಬೇಕು. ನೋಡ್ತಾ ಹಾಗೆ ಅಂದ್ರೆ ಗುಣ ರೂಪಕ್ರಿಯ ವ್ಯತಿರೇಕ ತಿಳಿಯದಲನ್ವಯಿಸು. ಅಂದರೆ ಗುಣ ರೂಪಕ್ರಿಯ ವ್ಯತಿರೇಕ ತಿಳಿಯದೆ ಪರಮಾತ್ಮನಿಗೆ, ಪರಮಾತ್ಮನ ಗುಣಗಳಿಗೆ ಅಭೇದವನ್ನು ನೋಡುವುದು. ವ್ಯತಿರೇಕ ತಿಳಿಯದೇ ಇರಬೇಕು. ವ್ಯತಿರೇಕ ಅಂದ್ರೆ ಆಪೋಸಿಟ್ ಆರ್ ಡಿಫರೆಂಟ್. ಅಲ್ಲಿ ಮುಂಚೆಯೇ ನಾವು ಭಿನ್ನ ವಸ್ತುಗಳಂತ ಹೇಳಿದೀವಿ, ಅಲ್ಲಿ ವ್ಯತಿರೇಕ ಅಂದ್ರೆ ಭಿನ್ನ ವಿಭಿನ್ನವಾದ ವಸ್ತುಗಳಲ್ಲಿ ನೋಡುವುದು. ಇಲ್ಲಿ ವಿಭಿನ್ನವಾದ ವಸ್ತುಗಳಾದರೂ ಸಹಿತ ಆ ವಿಭಿನ್ನವಾದ ವಸ್ತುಗಳಲ್ಲಿರುವ ಪರಮಾತ್ಮನ ರೂಪಗಳಿಗೆ ಅಭಿನ್ನತ್ವನ ನೋಡಿದ ಅಂದ್ರೆ ದೇರ್ ಆಲ್ ಪರಮಾತ್ಮ ಇಸ್ ಪ್ರೆಸೆಂಟ್ ಇನ್ ಆಲ್ ವೇರಿಯಸ್ ಆಬ್ಜೆಕ್ಟ್ಸ್ ಬಟ್ ಆಲ್ ದಿಸ್ ಫಾರ್ಮ್ಸ್ ಆರ್ ಐಡೆಂಟಿಕಲ್. ಸೊ ಈ ವಿಭಿನ್ನ ವಸ್ತುಗಳಲ್ಲಿದ್ದರೂ ಸಹಿತ ಅಲ್ಲಿರುವ ಅನೇಕ ಪರಮಾತ್ಮ ರೂಪಗಳ ಅಂತಾನಂತ ರೂಪಗಳೆಲ್ಲವೂ ಕೂಡ ಅಭಿನ್ನಗಳು. ಒನ್ ಫಾರ್ಮ್ ಆಫ್ ಲಾರ್ಡ್ ಇಸ್ ನಾನ್ ಡಿಫರೆಂಟ್ ಫ್ರಮ್ ಅನದರ್ ಫಾರ್ಮ್ ಆಫ್ ಲಾರ್ಡ್. ಸೊ ಈ ವಿಧವಾಗಿ ಆ ವ್ಯತಿರೇಕವನ್ನು ತಿಳಿಯದೆ, ಅಂದರೆ ಆ ಪರಮಾತ್ಮನಿಗೆ, ಪರಮಾತ್ಮನ ಗುಣಗಳಿಗೆ ವ್ಯತಿರೇಕ ತಿಳಿಯದೆ ಅನ್ವಯ ಮಾಡಬೇಕು. ಅಂದರೆ ಏಕಾನ್ವಯ, ಗುಣವೇ ಪರಮಾತ್ಮ, ಪರಮಾತ್ಮನೇ ಅವನ ಗುಣಗಳು. ಆನಂದ ಗುಣ, ಆನಂದವೇ ಪರಮಾತ್ಮ, ಪರಮಾತ್ಮನಿಗೆ ಪರಮಾತ್ಮನ ಗುಣವಾದ ಆನಂದಕ್ಕೆ ಅಭೇದ ನೋಡುವುದು. ಈ ವಿಧವಾಗಿ ಗುಣದಲ್ಲಿಯೂ ಗುಣಿಯಾದ ಪರಮಾತ್ಮನಿಗೂ ವ್ಯತಿರೇಕ ನೋಡದೆ ಅನ್ವಯ ಮಾಡುವುದು. ಬೋತರ್ ಐಡೆಂಟಿಕಲ್ ಅಂತ ನೋಡುವುದು ಗುಣ ಅನ್ವಯ, ಗುಣಾನ್ವಯ ಆಯಿತು. ರೂಪಾನ್ವಯ, ರೂಪಾನ್ವಯ ಅಂದ್ರೆ ಪರಮಾತ್ಮನಿಗೆ, ಪರಮಾತ್ಮನ ಅನಂತ ರೂಪಗಳಿಗೆ. ಅಂದ್ರೆ ಹೂವಿನಲ್ಲಿ ಹೂವಿ ರೂಪನಲ್ಲಿ ಒಂದು ಪರಮಾತ್ಮ ಇರ್ತಾನೆ, ಅದೇ ವಿಧವಾಗಿ ಒಂದು ಬೀಜನಲ್ಲಿ ಬೀಜ ರೂಪನಾದ ಪರಮಾತ್ಮ ಇರ್ತಾನೆ. ಈ ಹೂವು ರೂಪನಾದ ಪರಮಾತ್ಮ, ಆ ಬೀಜ ರೂಪನಾದ ಪರಮಾತ್ಮ ಒಬ್ಬನೇ. ಈ ಬೇರೆ ಬೇರೆ ರೂಪದಲ್ಲಿದ್ದರೂ ಆ ಪರಮಾತ್ಮನಿಗೆ, ಪರಮಾತ್ಮನ ಅನಂತ ರೂಪಗಳಿಗೂ ಕೂಡ ಅಭೇದವನ್ನು ನೋಡುವುದು. ಅಲ್ಲಿ ಕೂಡ ವ್ಯತಿರೇಕತೆಯಿದೆ. ರೂಪ ಅನ್ವಯ ಮಾಡುವುದು, ರೂಪದಲ್ಲಿ ಐಕ್ಯತೆ ನೋಡುವುದು. ಸೀಯಿಂಗ್ ದ ಐಡೆಂಟಿಟಿ ಇನ್ ವೇರಿಯಸ್ ಫಾರ್ಮ್ ಆಫ್ ದ ಲಾರ್ಡ್, ಅದು ರೂಪಾನ್ವಯ. ಅದೇ ವಿಧವಾಗಿ ಕ್ರಿಯಾನ್ವಯ ಅಂದ್ರೆ ಪರಮಾತ್ಮನಿಗೆ, ಪರಮಾತ್ಮನ ಕ್ರಿಯೆಗಳಿಗೆ ಅಭೇದ. ಸೊ ಆಲ್ ಹಿಸ್ ಆಕ್ಷನ್ಸ್, ಸೃಷ್ಟಿ, ಪರಮಾತ್ಮ ಮಾಡುವ ಸೃಷ್ಟಿಯೇ, ಪರಮಾತ್ಮ ಮಾಡುವ ಸೃಷ್ಟಿ ಕಾರ್ಯ ಯಾವುದು, ಆ ಸೃಷ್ಟಿ ಕಾರ್ಯಕ್ಕೆ ಆ ಪರಮಾತ್ಮನಿಗೆ ಅಭೇದ. ಇದು ಬಹಳ ಡಿಫಿಕಲ್ಟ್ ಟು ಕನ್ಸೀವ್. ಪರಮಾತ್ಮನಿಗೆ, ಪರಮಾತ್ಮನ ಗುಣಗಳಿಗೆ ಅಭೇದವನ್ನು ನೋಡುವುದು ಅಟ್ಲೀಸ್ಟ್ ಕನ್ಸೀವ್ ಮಾಡಬಹುದು. ಪರಮಾತ್ಮನಿಗೆ, ಪರಮಾತ್ಮನ ರೂಪಗಳಿಗೆ ಅಭೇದವನ್ನು ನೋಡುವುದು ಕನ್ಸೀವ್ ಮಾಡಬಹುದು. ಪರಮಾತ್ಮನಿಗೆ, ಪರಮಾತ್ಮನ ಕ್ರಿಯೆಗಳಿಗೆ ಅಭೇದವನ್ನು ನೋಡುವುದು ಸ್ವಲ್ಪ ಕಷ್ಟ ಕಾರ್ಯ. ಆದರೆ ಅದು ನಾವು ಹೇಗೆ ನೋಡಬೇಕಂದ್ರೆ, ಪರಮಾತ್ಮ ಅವನು ಮಾಡುವ ಪ್ರತಿಯೊಂದು ಕ್ರಿಯೆದಲ್ಲಿ ಕೂಡ ಅವನೇ ಅಂತರ್ಗತನಾಗಿರ್ತಾನೆ. ಆ ಕ್ರಿಯೆ ನಡೆಯುವುದಕ್ಕೆ ಕಾರಣ ಯಾವುದಂದ್ರೆ ಪರಮಾತ್ಮ ತಾನೇ ಕ್ರಿಯಾರೂಪನಾಗಿರ್ತಾನೆ. ಆ ಕಾರಣದಿಂದ ಪ್ರತಿಯೊಂದು ಕ್ರಿಯೆಯು ಅವನು ನಡೆಯಬೇಕಂದ್ರೆ ನಡೆದೇ ಸೀರತ್ತೆ. ಅದಕ್ಕೆ ಪರಮಾತ್ಮನ ಕ್ರಿಯೆಗಳಿಗೆ, ಪರಮಾತ್ಮ ಹೇಗಾದ್ರೆ ಅಚ್ಯುತನು, ಅವನು ಹೀಸ್ ಲೈಕ್ ನೋ ವಿಥೌಟ್ ಫೇಲ್ಯೂರ್, ವಾಟ್ ಎವರ್ ಹಿ ಥಿಂಗ್ಸ್ ಇಟ್ ಹ್ಯಾಪನ್ಸ್. ಅವನು ಸಂಕಲ್ಪ ಮಾತ್ರದಿಂದ ಎಲ್ಲವೂ ಮಾಡಬಲ್ಲ ಅಂತ ಹೇಳ್ತೀವಿ. ಅಂದ್ರೆ ಹೇಗೆ ಎಲ್ಲವೂ ಮಾಡಬಲ್ಲ ಸಂಕಲ್ಪದಂದ್ರೆ, ಅವನೇ ತಾನೇ ಕ್ರಿಯನಾಗುತ್ತಾನೆ, ತಾನು ತನ್ನ ಕ್ರಿಯೆಯು ಅಭೇದ. ಆ ಕಾರಣದಿಂದ ಪರಮಾತ್ಮ ಏನು ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡ್ರು ಸಂಕಲ್ಪ ಮಾತ್ರದಿಂದ ಆಗಿಬಿಡತ್ತೆ ಅಂತ ಕಾರಣ ಯಾಕೆ ಅಂದ್ರೆ, ಅವನೇ ಕ್ರಿಯನಾಗಿದ್ದಾನೆ. ಕೋಸ್ಕರ ಅವನು, ಅವನಿಗೆ ನಥಿಂಗ್ ಇಸ್ ಇಂಪಾಸಿಬಲ್ ಫಾರ್ ಹಿಮ್ ಬಿಕಾಸ್ ಹಿ ಹಿಮ್ಸೆಲ್ಫ್ ಟ್ರಾನ್ಸ್ಫಾರ್ಮ್ಸ್ ಇನ್ ಟು ದ ಆಕ್ಷನ್. ಇದು ಜಡ ಕ್ರಿಯೆಗಳನ್ನು ಬಗ್ಗೆ ಮಾತಾಡ್ತಾ ಇಲ್ಲ, ಚೇತನ ಕ್ರಿಯೆ. ಅಂದ್ರೆ ಆ ಕ್ರಿಯೆದಲ್ಲಿರುವ ಚೈತನ್ಯ ಶಕ್ತಿ ಯಾವುದಿದೋ ಅದೇ ಪರಮಾತ್ಮನಾಗಿದ್ದಾನೆ. ಆ ಕಾರಣದಿಂದ ಪರಮಾತ್ಮನಿಗೆ, ಪರಮಾತ್ಮನ ಕ್ರಿಯೆಗಳಿಗೆ ನಾವು ಅನ್ವಯ, ಏಕಾನ್ವಯ ಅಭೇದವನ್ನು ನೋಡಬೇಕು. ಇದೇ ಅನ್ವಯೋಪಾಸನ. ಸೊ ಈ ವ್ಯತಿರೇಕೋಪಾಸನವಾಗದೆ ಇದು ಅನ್ವಯೋಪಾಸನ. ಮುಂತೆ ಹೇಳಿದ್ದು ವ್ಯತಿರೇಕೋಪಾಸನ, ಇದು ಅನ್ವಯೋಪಾಸನ. ಸೊ ಈ ವಿಧವಾದ ಅನ್ವಯ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ವ್ಯತಿರೇಕ ತಿಳಿಯದೆ ಅನ್ವಯಿಸು, ಬಿಂಬನಲ್ಲಿ ಮರೆಯದಲೆ. ಆ ಬಿಂಬೋಪಾಸನ ನಾವು ಹೇಗೆ ಪರಮಾತ್ಮನ ಬಿಂಬೋಪಾಸನ ನಾವು ಮಾಡುವುದಂದ್ರೆ, ನಾವು ಅಪರೋಕ್ಷ ದಶೆಯಲ್ಲಿ ಇಲ್ಲ, ಪರೋಕ್ಷ ದಶೆಯಲ್ಲೇ ಇದ್ದೇವೆ. ಅಪರೋಕ್ಷ ದಶದಲ್ಲಿ ಇರುವವರಿಗೆ ಪರಮಾತ್ಮನನ್ನು ತಮ್ಮ ಹೃದಯ ಕಮಲದಲ್ಲಿ ಕಿಂಚಿತ್ ಕಾಲ ಅಪರೋಕ್ಷ ದರ್ಶನ ಮಾಡಬಹುದು. ಅಂದರೆ ಅಪ್ರಾಕೃತನಾದ ಪರಮಾತ್ಮನನ್ನು ಸಂದರ್ಶನ ಮಾಡುವುದಕ್ಕೆ ಅಪರೋಕ್ಷ ದಶದಲ್ಲಿ ಸುಲಭವಾಗಿ ಆಗುತ್ತೆ. ಆದರೆ ಪರೋಕ್ಷ ದಶೆಯಲ್ಲಿ ನಾವು ಪರಮಾತ್ಮನನ್ನು ನೋಡುವುದು ಹೇಗೆ ಅಂತ ಹೇಳಿದ್ರೆ, ಪರೋಕ್ಷ ದಶದಲ್ಲಿ ಪರಮಾತ್ಮನ ನೋಡುವುದಕ್ಕೆ ನಾವು ಪರೋಕ್ಷ ದಶೆಯಲ್ಲಿ ಪರಮಾತ್ಮನ ನೋಡುವ ವಿಧಾನ ಹೇಗೆ ಅಂತ ಹೇಳಿದರೆ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವಯದ್ಯ ಪಿಚಾನಂತರಂ ಸ್ವಾಮಿ ನಿರ್ದೋಷ ಮದ್ದೋಷಂ ವಿರೇಚಯ ನಮೋಸ್ತೆ ಅಂತ ಹೇಳಿ ನಾವು ಹೇಳಿದಂತೆ, ನಮ್ಮ ಒಳಗಿರುವ ಬಿಂಬರೂಪಿ ಪರಮಾತ್ಮನನ್ನು ನಾವು ಹೊರಗಿರುವಂತಹ ಮೂರ್ತಿಯಾದಿಗಳಲ್ಲಿ ಆವಾಹನೆ ಮಾಡಿ ಅಲ್ಲಿ ಆ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡ್ತೀವಿ. ಸೊ ಅಂದರೆ ಪರೋಕ್ಷ ರೂಪದಲ್ಲಿ ನಾವು ಪರಮಾತ್ಮನ ಒಂದು ಧ್ಯಾನ ಮಾಡುವ ಬಗೆ ಎಂತಹದ್ದು ಅಂದರೆ, ಅವನನ್ನು ನಮ್ಮ ಒಳಗಿರುವ ಬಿಂಬರೂಪನನ್ನು ಹೊರಗೆ ಆಹ್ವಾನ ಮಾಡಿ ಪರಮಾತ್ಮನನ್ನು ಅಲ್ಲಿ ನಾವು ಆ ವಸ್ತುಗಳಲ್ಲಿ, ಉದಾಹರಣೆಗೆ ಒಂದು ವಿಗ್ರಹ ಇದೆ, ಸುಂದರವಾದ ಒಂದು ವಿಗ್ರಹ, ಆ ಪರಮಾತ್ಮನ ವಿಗ್ರಹ, ಪರಮಾತ್ಮನಿಗೆ ಆ ವಿಗ್ರಹಕ್ಕೆ ಭೇದ ಇದೆ, ವಿಗ್ರಹ ಇಟ್ ಸೆಲ್ಫ್ ಈಸ್ ನಾಟ್ ಪರಮಾತ್ಮ. ಆದರೆ ಆ ವಿಗ್ರಹದ ಒಳಗೆ ಪರಮಾತ್ಮನನ್ನು ಆವಾಹನ ಮಾಡ್ತೀವಿ, ಮಾಡಿಬಿಟ್ಟು ಈ ವಿಗ್ರಹವೇ ಪರಮಾತ್ಮ ಅಂದ್ರೆ, ನಿಜವಾಗಿ ಆ ವಿಗ್ರಹವೇ ಪರಮಾತ್ಮ ಅಲ್ಲ, ಆ ವಿಗ್ರಹ ಇರುವ ಸ್ಥಳದಲ್ಲಿ ಆ ಅದೇ ರೂಪದಲ್ಲಿ ಅದೇ ಆಕಾರದಲ್ಲಿ ಪರಮಾತ್ಮನು ನೆಲೆಸಿದ್ದಾನೆ ಅನ್ನುವ ಭಾವನೆಯನ್ನು ನಾವು ಮನಸ್ಸಿನಲ್ಲಿ ತುಂಬಿಟ್ಟುಕೊಂಡು ಆ ಪರಮಾತ್ಮನ ಒಂದು ಧ್ಯಾನವನ್ನು ಮಾಡ್ತೀವಿ. ಸೊ ಈ ವಿಧವಾದ ಧ್ಯಾನ ಪ್ರಕ್ರಿಯೆ ಯಾವುದಿದೋ ಅದು ಬಿಂಬ ಅಂದ್ರೆ ಬಿಂಬೋಪಾಸನೆ ಆಯಿತು. ಯಾಕಂದ್ರೆ ಪರಮಾತ್ಮ ಬಿಂಬವನ್ನು ನಾವಿನ್ನೂ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ, ಪರೋಕ್ಷ ದಶದಲ್ಲಿದ್ದೀವಿ. ಪರೋಕ್ಷ ದಶದಲ್ಲಿ ಇರುವಾಗ ಆ ಬಿಂಬರೂಪನಾದ ಪರಮಾತ್ಮನನ್ನು ಹೊರಗೆ ನಾವು ಸಂದರ್ಶನ ಮಾಡಬೇಕು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ವ್ಯತಿರೇಕ ತಿಳಿಯದೆ ಅನ್ವಯಿಸು ಬಿಂಬನಲ್ಲಿ ಮರೆಯದಲೆ. ಯಾವಾಗಲೂ ನಾವು ಒಂದು ಕ್ಷಣವೂ ಕೂಡ ಪರಮಾತ್ಮನನ್ನು ಮರೆಯದೆ ಆ ಬಿಂಬರೂಪನಾದ ಪರಮಾತ್ಮನನ್ನು ಹೊರಗೆ ನಾವು ಆಹ್ವಾನ ಮಾಡಿ ಅವನನ್ನು ನಾವು ಧ್ಯಾನ ಮಾಡಬೇಕು ಅಂತೇಳಿ. ಹಾಗೆ ಮಾಡಿದ್ರೆ ಹೇಗೆ, ನಾವು ಅಪ್ರಾಕೃತನಾದ ಪರಮಾತ್ಮನ ಸೇವೆ ಮಾಡಿದ್ರೆ ಅಪ್ರಾಕೃತನಾದ ಪರಮಾತ್ಮ ನಮ್ಮನ್ನು ಕಾಪಾಡುತ್ತಾನೆ. ನಾವು ಪ್ರಾಕೃತವಾದ ವಸ್ತುಗಳಲ್ಲಿ ಪರಮಾತ್ಮನ ನೋಡಿದ್ರೆ ಅವನು ಸ್ವೀಕಾರ ಮಾಡ್ತಾನೋ ಇಲ್ಲವೋ, ಯಾಕೆಂದ್ರೆ ಅವನ ಅಪ್ರಾಕೃತನ ಉಪಾಸನೆ ಮಾಡಲಿಲ್ಲ. ನಾವು ಅಪರೋಕ್ಷ ಜ್ಞಾನಿಗಳಲ್ಲ, ನಾವು ಪರೋಕ್ಷ ಜ್ಞಾನಿಗಳೇ ಆಗಿದ್ದೀವಿ. ಪರೋಕ್ಷ ಜ್ಞಾನಿಗಳಾದ ನಾವು ಮಾಡುವ ಈ ಪ್ರಾಕೃತೋಪಾಸನಕ್ಕೆ ಪರಮಾತ್ಮ ಸ್ವೀಕಾರ ಮಾಡ್ತಾನೋ ಇಲ್ಲವೋ ಅಂದ್ರೆ ಅವನು ಕರುಣಾಮಯ. ಅದಕ್ಕೆ ನಾವು ಅಪ್ರಾಕೃತವಾದ ರೂಪವನ್ನು ಸೇವೆ ಮಾಡಬೇಕಾಗಿದ್ದರೂ ನಮ್ಮಿಂದ ಆಗೋದಿಲ್ಲಕ್ಕೋಸ್ಕರ ಪ್ರಾಕೃತವಾದ ವಸ್ತುಗಳಲ್ಲಿ ಪರಮಾತ್ಮನ ಧ್ಯಾನ ಮಾಡಿ ಸೇವೆ ಮಾಡಿದರೂ ಸಹಿತ ಅವನು ಕರುಣಾಮಯನಾದ ಕಾರಣದಿಂದ ನಾವು ಮಾಡುವ ಈ ಉಪಾಸನೆಯನ್ನು ಸ್ವೀಕಾರ ಮಾಡ್ತಾನವನು ಅಂತೇಳಿ. ಸ್ವೀಕರಿಸುವನು ಕರುಣದಿಂದ, ನಿರಾಕರಿಸದೆ, ನಿರಾಕರಣೆ ಮಾಡೋದಿಲ್ಲ. ಇವನು ನನ್ನ ಅಪ್ರಾಕೃತ ಪೂಜೆಯನ್ನು ಮಾಡಬೇಕು, ಪ್ರಾಕೃತ ಪೂಜೆಯನ್ನು ಮಾಡ್ತಾ ಇದ್ದಾನೆ, ಅಜ್ಞಾನದಿಂದ ಮಾಡ್ತಾ ಇದ್ದಾನೆ, ಇವನ ನಾನು ಸ್ವೀಕಾರ ಮಾಡೋದಿಲ್ಲ, ನಿರಾಕರಣ ಮಾಡಬೇಕು ಅನ್ನುವ ಭಾವನೆ ಇಲ್ಲ ಪರಮಾತ್ಮನಿಗೆ. ಅದಕ್ಕೆ ನಿರಾಕರಿಸದೆ, ನಿರಾಕರಣೆ ಮಾಡದೆ ಸ್ವೀಕಾರ ಮಾಡ್ತಾನೆ. ಕರುಣಾಮಯ ನೋಡಿ, ಕರುಣದಿಂದ ಅಂತ ಹೇಳಿದ್ದಾರೆ, ಕೃಪಾಳು ಅಂತ ಹೇಳಿದ್ದಾರೆ. ಕೃಪಾಳು ಕೃಪಾನ ಸೊ ಈ ವಿಧವಾಗಿ ಪರಮಾತ್ಮನನ್ನು ನಾವು ಸೇವೆ ಮಾಡಿದ್ರೆ ಅವನು ಸ್ವೀಕಾರ ಮಾಡ್ತಾನೆ ಕರುಣದಿಂದ, ನಿರಾಕರಣೆ ಮಾಡೋದಿಲ್ಲ, ಕೃಪಾಮಯನಾಗಿದ್ದಾನೆ. ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತು ಅನವರತ ಪುರೇವ. ಆ ವಿಧವಾಗಿ ಮಾಡಿ ಅವನೇನು ಮಾಡ್ತಾನೆ, ಭಕ್ತರ ಶೋಕಗಳನ್ನು, ಅವರ ದುಃಖವನ್ನು ಪರಿಹಾರ ಮಾಡ್ತಾನೆ. ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತು ಅನವರತ ಪೊರೆವ. ಅನವರತ ಅಂದ್ರೆ ಯಾವಾಗಲೂ, ಸದಾ ಸರ್ವಕಾಲದಲ್ಲಿ. ಯಾವಾಗಲೂ ಅಂದ್ರೆ ಅರ್ಥ ಏನು? ಅನವರತ ಆಲ್ವೇಸ್. ಆಲ್ವೇಸ್ ಅಂದ್ರೆ ನಮಗೆ ಈ ದೇಹ, ಸ್ಥೂಲ ದೇಹ ಇರುವಾಗಲೂ, ಸ್ಥೂಲ ದೇಹ ಬಿಟ್ಟು ಇನ್ನೊಂದು ದೇಹ ಸ್ವೀಕಾರ ಮಾಡಲಿಕ್ಕೆ ಮಧ್ಯೆ ಇರುವ ಇಂಟರ್ಮಿಡಿಯೆಂಟ್ ಟೈಮ್ನಲ್ಲಿಯೂ ನಾವು, ಆಮೇಲೆ ಮೋಕ್ಷಕ್ಕೆ ವೇಟ್ ಮಾಡ ಅಂದ್ರೆ ಈಗ ಮೋಕ್ಷಕ್ಕೆ ಸಿದ್ಧರಾಗಿ ಆ ವೇಟಿಂಗ್ ಸ್ಟೇಜ್ ನಲ್ಲಿ ಇರುವಾಗಲೂ, ಮೋಕ್ಷಕ್ಕೆ ಹೋದ ಅನಂತರವೂ ಕೂಡ ಎಲ್ಲ ಕಾಲದಲ್ಲಿ, ಅಂದ್ರೆ ಅಸೂಜ್ಯ ಸ್ಥಿತಿ, ಸುಜ್ಯ ಸ್ಥಿತಿ, ಮೋಕ್ಷ ಸ್ಥಿತಿ, ಪ್ರತಿ ಒಂದು ಸ್ಥಿತಿಯಲ್ಲಿ ಕೂಡ, ಪ್ರತಿ ಒಂದು ಕ್ಷಣದಲ್ಲಿ ಕೂಡ ಪರಮಾತ್ಮ ನಮ್ಮನ್ನು ಅನವರತ ಪೊರೆವ ಯಾವಾಗಲೂ ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿರಾಕರಿಸಿದ ಗೋಪಾಲು ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತು ಅನವರತ ಪೊರೆವ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ 26ನೇ ಪದ್ಯ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಇನಿತು ವ್ಯತಿರೇಕಾನ್ವಯಗಳೆಂದೆನಿಪ ಪೂಜಾ ವಿಧಿಗಳನೆ ತಿಳಿದು ಅನಿಮಿಶೇಷನ ತೃಪ್ತಿಪಡಿಸುತ್ತಲಿರು ನಿರಂತರದಿ ಘನ ಮಹಿಮ ಕೈಕೊಂಡು ಸ್ಥಿತಿ ಮೃತಿ ಜನುಮಗಳ ಪರಿಹರಿಸಿ ಸೇವಕ ಜನರೊಳಿಟ್ಟು ಆನಂದ ಪಡಿಸುವ ಭಕ್ತವತ್ಸಲನು. ಭಕ್ತವತ್ಸಲನಾದ ಆ ಪರಮಾತ್ಮ, ಮುಂಚೆ ಹೇಳಿದ್ದಾರೆ ಕರುಣಾಮಯ ಕೃಪಾಳು ಆದ ಪರಮಾತ್ಮ, ಭಕ್ತವತ್ಸಲನಾದ ಪರಮಾತ್ಮ ಏನು ಮಾಡ್ತಾನಂದ್ರೆ, ಇನಿತು ಈ ವಿಧವಾಗಿ ಮುಂಚೆ ಹೇಳಿದ ಎರಡು ಪದ್ಯಗಳಲ್ಲಿ ಹೇಳಿದ ರೀತಿಯಲ್ಲಿ ವ್ಯತಿರೇಕ ಅನ್ವಯಗಳು, ವ್ಯತಿರೇಕೋಪಾಸನ, ಅನ್ವಯೋಪಾಸನ, ಈ ಎರಡು ಉಪಾಸನಗಳು, ಎರಡು ವಿಧವಾದ ಧ್ಯಾನಗಳು, ಎರಡು ವಿಧವಾದ ಪೂಜೆಗಳನ್ನು ಮಾಡಿದರೆ ವ್ಯತಿರೇಕ ಅನ್ವಯಗಳೆಂದೆನಿಪ ಪೂಜಾವಿಧಿಗಳನೇ, ಆ ವಿಧವಾದ ಪೂಜಾವಿಧಿಗಳು, ವ್ಯತಿರೇಕ ಪೂಜಾವಿಧಿ, ಅನ್ವಯ ಪೂಜಾವಿಧಿ, ಎರಡು ಪೂಜಾವಿಧಿಗಳನ್ನೇ ತಿಳಿದು ಅನಿಮಿಶೇಷನ ತೃಪ್ತಿಪಡಿಸುತ್ತಲಿರು ನಿರಂತರ. ತಿಳಿದು ನಾವು ಈ ವಿಧವಾದ ಪೂಜಾ ವಿಧಾನವನ್ನು ತಿಳುಕೊಂಡು ಅನಿಮಿಶೇಷ, ನಿಮಿಷರು ಅಂದ್ರೇನು, ಅನಿಮಿಷರು ಅಂದ್ರೇನು, ನಿಮಿಷ ಅಂದ್ರೆ ವಿಂಕ್ ಆ ರೆಪ್ಪೆ ಹಾಕುವುದಕ್ಕೆ ನಿಮಿಷ ಅಂತ ಕರೀತಾರೆ. ಅನಿಮಿಷ ಅಂದ್ರೆ ರೆಪ್ಪೆ ಇಲ್ಲದವರು, ಅನಿಮಿಷರು ಅಂದ್ರೆ ದೇವತೆಗಳು, ಅವರಿಗೆ ರೆಪ್ಪೆ ಇಲ್ಲ, ದೇ ವೋಂಟ್ ವಿಂಕ್ ದೇರ್ ಐಸ್, ಅದಕ್ಕೆ ಅವರಿಗೆ ಅನಿಮಿಷರು ಅಂತ ಕರೀತಾರೆ. ಅನಿಮಿಶೇಷ ದೇವತೆಗಳಿಗೂ ಕೂಡ ಅಧಿಪತಿಯಾಗಿದ್ದಾನೆ ಪರಮಾತ್ಮ. ಅಂದ್ರೆ ದೇವತೆಗಳಿಗೆ ಅಧಿಪತಿ ಅಂದ್ರೆ ಕೈಮತ್ಯ ನ್ಯಾಯದಿಂದ ಎಲ್ಲರಿಗೂ, ಮಾನವರಿಗೂ ಅಧಿಪತಿಯೇ. ಸೊ ಸಮಸ್ತ ಜೀವರಾಶಿಗಳಿಗೂ ಅಧಿಪತಿಯೇ ಅವನು, ಸಮಸ್ತ ಲೋಕಗಳಿಗೂ ಅಧಿಪತಿಯೇ ಅವನು. ಮುಖ್ಯವಾಗಿ ಇಲ್ಲಿ ದೇವತೆಗಳಿಗಂತ ಹೇಳುವುದರ ಕಾರಣವೇನು ಅಂತ ಹೇಳಿದ್ರೆ, ಆ ದೇವತೆಗಳನ್ನು ಕೂಡ ಅಂದ್ರೆ ನಮ್ಮ ಒಳಗೆ ಅಭಿಮಾನಿಯ ದೇವತೆಗಳಿದ್ದಾರೆ, ಅವರನ್ನೂ ಕೂಡ ಕಾಪಾಡ್ತಾನೆ, ನಮ್ಮನ್ನು ಕಾಪಾಡ್ತಾನೆ, ನಮ್ಮ ಒಳಗಿರುವ ಅಭಿಮಾನಿ ದೇವತೆಗಳನ್ನು ಕಾಪಾಡ್ತಾ ಇರ್ತಾನೆ, ಅವರಿಗೂ ತಾನು ಪತಿಯಾಗಿದ್ದಾನೆ. ಅದಕ್ಕೆ ತಿಳಿದು ಅನಿಮಿಶೇಷನ ಆ ದೇವತಾ ಅಧಿಪತಿಯಾದ ಪರಮಾತ್ಮನನ್ನು ತೃಪ್ತಿಪಡಿಸುತ್ತಲಿರು ನಿರಂತರದಿ, ಅವನನ್ನು ತೃಪ್ತಿಗೊಳಿಸುತ್ತಾ ಇರಬೇಕು ನಿರಂತರದಿ. ಪರಮಾತ್ಮನನ್ನು ತೃಪ್ತಿಪಡಿಸುವುದಂದ್ರೆ ಎಂಥದ್ದು? ಪರಮಾತ್ಮನಿಗೆ ನಾವು ಹೇಗೆ ತೃಪ್ತಿಪಡಿಸುವುದು? ಅವನು ನಿತ್ಯ ತೃಪ್ತನು, ಪರಮಾತ್ಮ ನಿತ್ಯ ತೃಪ್ತ ಅಂತ ಹೇಳ್ತೀವಿ. ನಿತ್ಯ ತೃಪ್ತನಾದ ಪರಮಾತ್ಮನನ್ನು ಮತ್ತು ನಾವು ತೃಪ್ತಿಪಡಿಸುವುದಂದ್ರೆ ಎಂಥದ್ದು ಅಂತ ಹೇಳಿದರೆ, ಇಲ್ಲಿ ಪರಮಾತ್ಮನನ್ನು ತೃಪ್ತಿಪಡಿಸುವುದಂತೆ ಹೇಳಿದರೆ ನಾವು ಏನ್ ಹೇಳ್ತೀವಿ, ನಾವು ಮಾಡುವ ಕಾರ್ಯಗಳಿಂದ ಅವನು ತೃಪ್ತಿ ಪಡಬೇಕಂದ್ರೆ, ಪರಮಾತ್ಮನೇ ನಾನು ಯಾರು ನಿನ್ನ ತೃಪ್ತಿಪಡಿಸಲಕ್ಕೆ, ನಾನು ನಿನ್ನ ತೃಪ್ತಿಪಡಿಸಲಕ್ಕೆ ಆಗೋದಿಲ್ಲ, ನಾನು ನಿನ್ನ ಪ್ರಾರ್ಥನೆ ಮಾಡ್ತೀನಿ, ನಿನ್ನನ್ನು ನೀನೇ ತೃಪ್ತಿಪಡಿಸಿಕೋ. ಅಂದರೆ ನಿನ್ನ ರೂಪಗಳಿಂದ ನಿನ್ನನ್ನು ನೀನೇ ತೃಪ್ತಿ, ಪರಮಾತ್ಮನನ್ನು ನಾವು ತೃಪ್ತಿಪಡಿಸುವುದಂದರೆ ಏನಂದ್ರೆ, ಪರಮಾತ್ಮನ ಪ್ರಾರ್ಥನೆ ಮಾಡ್ತೀವಿ, ನಿನ್ನ ರೂಪಗಳಿಂದ ನಿನ್ನನ್ನು ನೀನೇ ತೃಪ್ತಿ ಮಾಡಿಕೋ ಅಂತ ಹೇಳುವುದೇ ಅವನು ತೃಪ್ತಿಪಡಿಸುವ ವಿಧಾನ. ಅಂದರೆ ನಿರಂತರವೂ ಎಲ್ಲ ಕಾಲದಲ್ಲಿಯೂ ಕೂಡ ನಾನು ಬಿಂಬರೂಪನಾದ ಪರಮಾತ್ಮನನ್ನು ನಾವು ನಿನ್ನ ರೂಪಗಳಿಂದ ನೀನೇ ತೃಪ್ತಿಪಡಿಸಿಕೋ, ಆವಾಗ ನನಗೂ ತೃಪ್ತಿ ಆಗುತ್ತೆ. ಯಾಕೆ ಅಂದ್ರೆ ಪರಮಾತ್ಮ ಬಿಂಬರೂಪಿ. ಈಗ ಒಂದು ಕನ್ನಡಿ ಮುಂದೆ ಒಂದು ಮನುಷ್ಯ ನಿಂತುಕೊಂಡ್ರೆ ಆ ಕನ್ನಡಿ ಒಳಗಿರುವ ಆ ಪ್ರತಿಬಿಂಬದ ಒಳಗೆ ಒಂದು ಟೋಪಿ ಇಡಬೇಕಂದ್ರೆ ಆ ಬಿಂಬ ಪ್ರತಿಬಿಂಬ ಕೇವಲ ಪ್ರತಿಬಿಂಬ ಮೇಲೆ ಟೋಪಿ ಇಡಲಕ್ಕಾಗೋದಿಲ್ಲ. ಮನುಷ್ಯ ತನ್ನ ತಲೆ ಮೇಲೆ ಟೋಪಿ ಇಟ್ಟುಕೊಂಡು ಆ ಬಿಂಬದ ಮೇಲೆ ಟೋಪಿ ಪ್ರತಿಬಿಂಬದ ಮೇಲೂ ಟೋಪಿ ಬರುತ್ತೆ. ಸೊ ವೆನ್ ದ ಒರಿಜಿನಲ್ ಆಬ್ಜೆಕ್ಟ್ ಗೆಟ್ಸ್ ಎನಿಥಿಂಗ್ ಚೇಂಜ್ ಬಂದ್ರೆ, ಒಂದು ಆಲ್ಟರೇಷನ್ ಬಂದ್ರೆ, ಒಳಗಿರುವ ಇಮೇಜ್ ಕೂಡ ಒಂದು ಅದೇ ಆಲ್ಟರೇಷನ್ ಬರುತ್ತೆ. ಈ ವಿಧವಾಗಿ ಪರಮಾತ್ಮ ಬಿಂಬರೂಪನಾಗಿದ್ದಾನೆ, ನಾವೆಲ್ಲರೂ ಪ್ರತಿಬಿಂಬರಾಗಿದ್ದಾರೆ. ಸೊ ಈ ವಿಧವಾಗಿ ಪರಮಾತ್ಮ ರೂಪಗಳಿಂದ, ತನ್ನ ರೂಪಗಳಿಂದ ತಾನೇ ಯಾವಾಗ ಪರಮಾತ್ಮ ತೃಪ್ತನಾಗುತ್ತಾನೋ ಆವಾಗ ಪ್ರತಿಬಿಂಬರಾದ ನಮಗೂ ತೃಪ್ತಿ ಬರುತ್ತೆ, ನಮಗೂ ಒಂದು ಸಂತೋಷ ಬರುತ್ತೆ. ಸೊ ಈ ವಿಧವಾಗಿ ನಾವು ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವುದು, ಅವನ ಸೇವೆ ಪೂಜೆಗಳು ಮಾಡುವಾಗ ನಿನ್ನ ರೂಪಗಳಿಂದ ನಿನ್ನನ್ನು ನೀನೋ ತೃಪ್ತಿಪಡಿಸಪ್ಪ ಅಂತ ನಾವು ಹೇಳಿದರೆ ನಾವು ಅವನನ್ನು ತೃಪ್ತಿಪಡಿಸಿದಂತೆ ಆಗತ್ತೆ. ಅವನು ತೃಪ್ತನಾದರೆ ನಾವು ಕೂಡ ತೃಪ್ತರಾಗುತ್ತೀವಿ, ನಮಗೂ ಒಂದು ಆನಂದ ಸಿಗುತ್ತೆ, ಸಂತೋಷ ಸಿಗುತ್ತೆ. ಅದಕ್ಕೆ ನಿರಂತರ ನಾವು ಬಿಂಬರೂಪನಾದ ಆ ಪರಮಾತ್ಮನನ್ನು ತೃಪ್ತಿಪಡಿಸಲಕ್ಕೆ ಪ್ರಯತ್ನ ಮಾಡಬೇಕು. ತೃಪ್ತಿಪಡಿಸುವ ವಿಧಾನವೇನೆಂದರೆ ಅವನನ್ನು ಪ್ರಾರ್ಥನೆ ಮಾಡಿ ನಿನ್ನ ರೂಪಗಳನ್ನು ನೀನೇ ತೃಪ್ತಿಪಡಿಸಿಕೊಪ್ಪ ಅಂತ ಹೇಳೋದು. ಆದರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯ ಕೂಡ ಕೇವಲ ನಾವು ಅಸ್ವತಂತ್ರರಾಗಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಪರಮಾತ್ಮನ ನಾಹಂ ಕರ್ತ ಹರಿಕರ್ತ ತತ್ ಪೂಜಾ ಕರ್ಮಚಾಖಿಲಂ, ನಾನು ಮಾಡ್ತಾ ಇಲ್ಲ, ನೀನೇ ಮಾಡ್ತಾ ಇದ್ದಿ, ನಾನು ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಆಗಿದ್ದೀನಷ್ಟೇ ಅನ್ನುವ ಒಂದು ಅನುಸಂಧಾನದಿಂದ ನಾವು ಸ್ಟಿಲ್ ನಾವು ಮಾಡಲೇಬೇಕು. ಹಾಗಾದ್ರೆ ಏನು ಮಾಡಿದೆ ಪರಮಾತ್ಮೆ ಮಾಡ್ಕೊಳ್ತಾನೆ ಅಂತ ಬಿಟ್ಬಿಡೋದಲ್ಲ. ನಾವು ಕೇವಲ ಅಸ್ವತಂತ್ರರಾದರೂ ಸಹಿತ ಪರಮಾತ್ಮನನ್ನು ಒಂದು ಸಾಧನಾ ರೂಪಗಳಿಗೆ ಉಪಕರಣಗಳಾಗಿ ನಾವು ಪರಮಾತ್ಮನ ಪೂಜೆಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ನಾವು ಮಾಡಿದರೆ ಘನ ಮಹಿಮ ಕೈಕೊಂಡು ಸ್ಥಿತಿ ಮೃತಿ ಜನುಮಗಳ ಪರಿಹರಿಸಿ ಕಾಪಾಡ್ತಾನೆ. ಘನ ಮಹಿಮ ಬಹಳ ದೊಡ್ಡ ಮಹಿಮೆಯುಳ್ಳ ಆ ಪರಮಾತ್ಮ ನಮ್ಮ ಆ ಪೂಜೆಗಳನ್ನು ಕೈಕೊಂಡು ಸ್ವೀಕಾರ ಮಾಡಿ ಸ್ಥಿತಿ ಮೃತಿ ಜನ್ಮಗಳ ಪರಿಹರಿಸ್ತಾನೆ. ಪರಮಾತ್ಮ ಏನ್ ಮಾಡ್ತಾನೆ, ಸ್ಥಿತಿ ಮೃತಿ ಜನ್ಮಗಳನ್ನು ಪರಿಹಾರ ಮಾಡ್ತಾನೆ. ಮೃತಿ ಅಂದ್ರೆ ಮರಣ, ಜನ್ಮ ಅಂದ್ರೆ ಹುಟ್ಟು, ಹುಟ್ಟು ಸಾವುಗಳನ್ನು ಪರಿಹಾರ ಮಾಡ್ತಾನಂದ್ರೆ ಸರಿ ಇದೆ. ಸ್ಥಿತಿ ಅಂದ್ರೆ ಇರುವಿಕೆ, ಇರುವಿಕೆಯನ್ನು ಪರಿಹಾರ ಮಾಡುವುದು ಹೇಗೆ, ಮೃತಿಯನ್ನು ಜನ್ಮವನ್ನು ಪರಿಹಾರ ಮಾಡುವುದು ಸರಿ ಇದೆ. ಸೊ ಮರಣ ಜನ್ಮ ಮರಣಗಳನ್ನು ಪರಿಹಾರ ಮಾಡ್ತಾನೆ. ಸ್ಥಿತಿಯನ್ನು ಪರಿಹಾರ ಮಾಡ್ತಾನೆ ಅಂದ್ರೆ ಸ್ಥಿತಿ ಅಂದ್ರೆ ಇರುವುದೇ, ಇರುವಿಕೆಯನ್ನು ಪರಿಹಾರ ಮಾಡಿದ್ರೆ ಇರುವಿಕೆ ಇಲ್ಲದೆ ಹೋಗುತ್ತಲ್ವಾ. ಇರುವಿಕೆಯನ್ನು ಹೇಗೆ ಪರಿಹಾರ ಮಾಡುವುದಂದ್ರೆ ಅರ್ಥ ಏನು ಅಂತ ಹೇಳಿದರೆ, ಸ್ಥಿತಿ ಅಂದ್ರೆ ಇರುವಿಕೆ. ಇರುವಿಕೆ ಎಂಥ ಇರುವಿಕೆ, ನಮಗೆ ಲಿಂಗದೇಹ ಇದೆ, ಆ ಲಿಂಗದೇಹ ಇರುವಿಕೆ, ಆ ಲಿಂಗದೇಹವನ್ನು ಪರಿಹಾರ ಮಾಡ್ತಾನೆ. ಸ್ಥಿತಿಯನ್ನು ಪರಿಹಾರ ಮಾಡುವುದಂದ್ರೆ ಆ ಇರುವಿಕೆ ಇರುವಂತಹ ಲಿಂಗದೇಹವನ್ನು ಪರಿಹಾರ ಮಾಡ್ತಾನೆ, ಅಂದರೆ ಲಿಂಗ ಭಂಗವನ್ನು ಮಾಡಿಸಿ ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಜನನ ಮರಣಗಳ ರಾಹಿತ್ಯ ಅಂದರೆ ಬಂಧನವನ್ನು ಬಿಡಿಸುವುದು, ಸ್ಥಿತಿ ರಾಹಿತ್ಯ ಅಂದರೆ ಲಿಂಗದೇಹವನ್ನು ಬಿಡಿಸುವುದು, ಈ ವಿಧವಾಗಿ ಸ್ಥಿತಿಮುತಿ ಜನುಮಗಳ ಪರಿಹಾರ ಮಾಡುವುದೆಂದರೆ ನಮಗೆ ಬಂಧನೆಯನ್ನು ಬಿಡಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗುವುದು. ಇದೇ ಸ್ಥಿತಿಮುತಿ ಜನ್ಮಗಳ ಪರಿಹಾರ ಮಾಡುವ ವಿಧಾನ. ಈ ವಿಧವಾಗಿ ಪರಮಾತ್ಮ ಸ್ಥಿತಿಮುತಿ ಜನ್ಮಗಳನ್ನು ಪರಿಹಾರ ಮಾಡ್ತಾನೆ ಅಂತ ಹೇಳಿ ಸೇವಕ ಜನರಲ್ಲಿ ಇಟ್ಟು ಆನಂದ ಪಡಿಸುವ ಭಕ್ತವತ್ಸಲನು, ಸೇವಕ ಜನರ ಒಳಗೆ ಇಟ್ಟು ನಮ್ಮನ್ನು ಆನಂದ ಪಡಿಸುತ್ತಾನೆ ಪರಮಾತ್ಮ ಅನ್ನುವುದನ್ನು ಹೇಳ್ತಾರೆ. ಈ ವಿಧವಾಗಿ ಪರಮಾತ್ಮ ನಮಗೆ ಆನಂದ ಪಡಿಸ್ತಾನೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಪಾಠವನ್ನು ನಾವು ಮುಗಿಸೋಣ. ವಿಲ್ ಕಂಟಿನ್ಯೂ, ನಾಳೆ ಭಗವದ್ಗೀತೆ ಕ್ಲಾಸ್ ಇದೆ, ನೆಕ್ಸ್ಟ್ ವೆನ್ಸ್ಡೇ ಹರಿಕಥಾಮೃತಸಾರ ಇದೆ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯಿನ ವಾಚಾ ಮನಸ್ಸೇಂದಿರ್ವ ಬುದ್ಧ್ಯಾತ್ಮನ ವಾ ಅನಸ ಸ್ವಭಾವಾತ್ ಕರೋಮಿ ಇತ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಆಯ್ತು.